ಕೆಲವರಿಗೆ ಒಂದನೇ ಏಕಾಸಿ ಕೆಲವರು ಎರಡನೇ ಏಕಾಸಿ ಅಷ್ಟೇ ವ್ಯತ್ಯಾಸ. ಎಲ್ರಿಗೂ ಏಕಾಸಿ ನಾಳೆ ಎಲ್ರಿಗೂ ಕಾಮನ್ ಏಕಾಸಿ, ಆದ್ರಿಂದ ಪಾಠ ಯಾಕೆ ಹೌದು ಅಯ್ಯ ಹೇಳಿದ್ನಲ್ಲ ಸಿಕ್ಕಾಬಟ್ಟಿ ಪ್ರಾಬ್ಲಮ್ ಇದೆ ಅವರು ವೇದದಿಂದ ಅನುಭವ ಅಂತ ಅನುಭವನು ಮತ್ತೆ ಪ್ರಮಾಣ ಅದು ಬೇರೆ ಯಾವುದಲ್ಲ ಮತ್ತೆ ಹೋಯ್ತು. ಅವ್ರು ಮಾತೆತ್ತಿದ್ರೆ ಹೋಯ್ತು ಅದ್ವೈತ, ಬರೀ ಸಿಟ್ಟು ಬಂದು ಏನಂತಾರೆ ಗೊತ್ತಾ, ಸುಮ್ಮನೆ ಕೂತ್ಬಿಡ್ತೀವಿ ಅಂದ್ಬಿಡ. ಜನ್ಮಾದ್ಯಸ್ಯ ಯಥೋನ್ಮಯಾಧಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾಶ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿ ತಿರಿಸಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರಾತ್ಮಕ ವಿಷ್ಣೋರ್ವ್ಯಸ್ತಸಮಸ್ತಃ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಈಗ ಏನು ಪ್ರಶ್ನೆ ಬಂತೀಗ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಭಾಗವತ ಪುರಾಣದಲ್ಲಿ ಧರ್ಮದ ಪ್ರತಿಪಾದನೆ ಬಂದಿದೆ, ಬೇರೆದರಲ್ಲೂ ಬಂದಿದೆ ಅಂದರೆ ಇಲ್ಲಿ ಪ್ರೋಜ್ಜಿತ ಕೈತವಾದ ಧರ್ಮ ಬಂದಿದೆ. ಪ್ರೋಜ್ಜಿತ ಕೈತವ ಧರ್ಮ ಅಂದ್ರೇನು, ಫಲಾಪೇಕ್ಷೆ ಇಲ್ಲದೆ ಇರತಕ್ಕಂಥ ಧರ್ಮ ಅಂದರೆ ಭಾಗವತ ಧರ್ಮ ಅಂದ್ರೂ ಅದೇ, ನಿಷ್ಕಾಮ ಕರ್ಮ ಅಂದರೂ ಒಂದೇ. ಯಾವ ಕರ್ಮಕ್ಕೆ ನಾವು ಫಲವನ್ನು ಕೇಳೋದೇ ಇಲ್ವೋ ಅದು ಅದು ಏನದು, ಪ್ರೋಜ್ಜಿತ ಕೈತವಾದ ಧರ್ಮ. ಮತ್ತೆ ಪರಮ, ಪರಮ ಅಂದ್ರೇನು, ಅನಾಧಿಕಾರದ ಅಜ್ಞಾನವನ್ನು ಕಳಿತಕ್ಕಂಥ ಶಕ್ತಿ ಇರೋದು ಆ ಧರ್ಮ, ಅದನ್ನು ಹೇಳ್ತಾ ಇದ್ದೇವೆ ಅಂದರು. ಆಗ ಪ್ರಶ್ನೆ ಬಂತು, ಹಾಗಿದ್ರೆ ಎಷ್ಟೋ ಜನ ಭಾಗವತ ಹೇಳಿದ್ದಾರೆ ಕೇಳಿದ್ದಾರೆ, ಅವರಿಗೆಲ್ಲ ಯಾತಕ್ಕೆ ಆಗಿಲ್ಲ ಮೋಕ್ಷ ಆಗಿಲ್ಲ ಅಂತ ಕೇಳಿದರೆ, ನಿರ್ಮತ್ಸರಾಣ ಇತ್ಯಾದಿನ ಭಾವಪ್ರಧಾನೋ ನಿರ್ದೇಶ ಅವ್ರು ಹೇಳ್ತಾ, ಸತಾಂ ಸಜ್ಜನರಿಗೆ ಎಫೆಕ್ಟ್ ಮಾಡುತ್ತೋ ಬೇರೆಯವರಿಗೆಲ್ಲ. ಎಷ್ಟೇ ದೊಡ್ಡ ವಸ್ತುವಾಗಿರಲಿ ಚಿಕ್ಕ ವಸ್ತುವಾಗಿರಲಿ, ಕಾಡೋ ಚಾನ್ಸ್ ಇರೋದು ಯಾರಿಗೆ? ಫಸ್ಟ್ ಅವರಿಗೆ ಕಣ್ಣಿರಬೇಕು. ಕಣ್ಣೇ ಇಲ್ಲದೆ ಹೋದರೆ ಚಿಕ್ಕ ವಸ್ತುನು ಕಾಣೋದಿಲ್ಲ, ದೊಡ್ಡ ವಸ್ತುನು ಕಾಣೋದಿಲ್ಲ. ಅದೇ ರೀತಿಯೇ ಅವ್ರ ಸಜ್ಜನ ಅಲ್ಲದೆ ಹೋಗಿಬಿಟ್ರೆ ಭಾಗವತ ಫಲ ಕೊಡೋದಿಲ್ಲ, ನೆನಪಿರಬೇಕು. ಭಾಗವತ ಫಲ ಕೊಡಬೇಕಾದ್ರೆ ರುಚಿ ಪ್ರಶ್ನೆ ಬರೋದು ನಾಲಿಗೆ ಸರಿ ಇದ್ರೆ, ನಾಲಿಗೆ ಸರಿ ಇಲ್ಲದವ್ರು ರುಚಿ ಪ್ರಶ್ನೆ ಇಲ್ಲ, ಕಣ್ಣಿಲ್ದವನ ರೂಪದ ಪ್ರಶ್ನೆ ಇಲ್ಲ, ಸಜ್ಜನ ಅಲ್ಲದವನಿಗೆ ಭಾಗವತದ ಪ್ರಶ್ನೆ ಇಲ್ಲ. ನೆನಪಿರಬೇಕು, ಯಾರಿಗೆ ಒಂದು ಭಾಗವತ ವರ್ಕ್ ಮಾಡಿಲ್ಲ ಅಂತ ಅನಿಸ್ತಾ ಇದೆಯೋ ಅವರು ಸಜ್ಜನರಾಗಿದ್ದರೆ ವರ್ಕ್ ಮಾಡೇ ಮಾಡುತ್ತೆ, ಇಲ್ಲದ ಹೋದರೆ ಮಾಡೋದಿಲ್ಲ ಅಂತ ಆಯ್ತು. ಆಗೊಂದು ಪ್ರಶ್ನೆ ಬಂತು, ಹಾಗಿದ್ರೆ ಸಜ್ಜನರು ಯಾರು ದುಷ್ಟ ಅಂತ ತಿಳ್ಕೊತಾರೆ? ನಾನು ಸಜ್ಜನ ಅಂತ ಎಲ್ಲರೂ ಕರ್ಕೋತಾರೆ. ಸಜ್ಜನಕ್ಕೆ ಹೇಗೆ ಡೆಫಿನೇಷನ್ ಏನು ಅಂದರೆ, ನಿರ್ಮತ್ಸರಾಣಾಂ ಸತಾಂ, ಯಾರಿಗೆ ಮಾತ್ಸರ್ಯ ಇಲ್ವಲ್ಲ ಅವರು ಸಜ್ಜತ. ಅರ್ಥ ಮಾಡ್ಕೊಂಡ್ಬಿಟ್ರೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಕಾಮ ಅಂಬೋದು ಫಸ್ಟು, ಮಾತ್ಸರ್ಯ ಲಾಸ್ಟು. ಯಾರು ಮಾತ್ಸರ್ಯವನ್ನು ಗೆದ್ದಿರ್ತಾರಲ್ಲ ಅವರು ಸಜ್ಜನರು. ಅಂದರೆ ಕಾಮದಿಂದ ಹಿಡಿದು ಮಾತ್ಸರ್ಯದವರೆಗೆ ಆರು ದೋಷ ಇದೆ, ಅದರಲ್ಲಿ ಕಾಮ ಅಂಬೋದು ಫಸ್ಟ್ ದೋಷ. ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹ ಕೃತಿ ವಿಭ್ರಮ ಅಂತಿರೋದ್ರಿಂದ ಮಾತ್ಸರ್ಯ ಅಂಬೋದೇನದು ಹೈಯೆಸ್ಟ್ ದೋಷ. ಅದಕ್ಕೆ ಕಾಮ ಗೆದ್ದರೆ ಚಿಕ್ಕ ಮಕ್ಕಳಿಗೆ ಕಾಮ ಇರುತ್ತೆ, ಗೊತ್ತಾಯ್ತಾ? ಚಿಕ್ಕ ಏನು ಬೇಕು ಅಂತ ಕೇಳಿದ್ರೆ ಖಂಡಿತಲ್ಲ ಬೇಕು ಅಂತಾರೆ ಚಿಕ್ಕ ಮಕ್ಕಳು. ಏನಿದೆ ಅದರಲ್ಲಿ ಕಾಮ? ವಿದ್ವಾಂಸರಿಗೆ ಅಸೂಯೆ ಇದೆ. ಅಂದರೆ ಅಸೂಯೆ ಯಾರನ್ನ ಅಟ್ಯಾಕ್ ಮಾಡುತ್ತಂತೆ ಆಯಿತು? ದೊಡ್ಡವ್ರನ್ನ ಅಟ್ಯಾಕ್ ಮಾಡುತ್ತೆ. ಇವತ್ತು ದರೋಡೆ ಮಾಡಬೇಕಾದ್ರೆ ಶ್ರೀಮಂತರು ಮಾಡ್ತಾರೆ, ಬೇರೆಯವರು ಮಾಡೋದಿಲ್ಲ. ಸೊ ಮಾತ್ಸರ್ಯ ಅಂಬೋದು ಸಣ್ಣವ್ರಿಗೆ ಬರೋ ದೋಷ ಅಲ್ಲ, ಯಾರಿಗೆ ಬರುತ್ತದು? ದೊಡ್ಡವ್ರಿಗೆ ಬರುತ್ತೆ. ಅದನ್ನು ಗೆದ್ದುಬಿಟ್ರೆ ಅವ್ರು ಸಜ್ಜನ. ಅದು ಪಂಡಿತೋ ಪಂಡಿತಂ ದೃಷ್ಟ್ವ ಶಾರವತ್ ಘುರಘುರ ಆಯತೆ ಅಂತ ಹೇಳ್ತಾರಲ್ಲ, ಆತ ಒಬ್ಬನಿಗೆ ಒಬ್ಬ ಶ್ರೀಮಂತ ಇನ್ನೊಬ್ಬ ಶ್ರೀಮಂತ ಕಂಡ್ರೆ ಆಗೋದಿಲ್ಲ. ಒಬ್ಬ ಇಬ್ಬರು ಪಂಡಿತನೇ ಆಗಬೇಕಾಗಿಲ್ಲ. ಇಬ್ಬರು ಈಕ್ವಲ್ಸ್ ಇದ್ದುಬಿಟ್ರೆ ಏನು ಶುರುವಾಗುತ್ತೆ? ಅಲ್ಲಿ ಮಾತ್ಸರ್ಯ ಶುರುವಾಗುತ್ತೆ. ಈಕ್ವಲ್ಸ್ ಇದ್ದ ಮಾತ್ಸರ್ಯ ಬರುತ್ತೆ. ಅದು ಗೆದ್ದುಬಿಟ್ರೆ ಏನಾಗ್ತಾರೋ? ಸಜ್ಜನರಾಗ್ತಾರೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಂದೂ ಸಹ ಸಜ್ಜನಿಕೆ ಪ್ರೂವ್ ಮಾಡೋದಕ್ಕೆ ಯಾವುದರಿಂದ ಗೊತ್ತಾಗುತ್ತೆ ಅಂದರೆ ನಿರ್ಮಾತ್ಸರ್ಯ. ಮಾತ್ಸರ್ಯ ಇಲ್ಲದಿರುವ ದುರ್ಜನ ಪಾಂಡವರ ಮೇಲೆ ಏನಿತ್ತು? ದುರ್ಯೋಧನ ಏನಿತ್ತು? ಬರೀ ಮಾತ್ಸರ್ಯ. ಆ ಮಾತ್ಸರ್ಯದ ಫಲವೇ ಸರ್ವನಾಶವನ್ನು ಕಾಣ್ತಾರೆ. ಎಂದು ಮಾತ್ಸರ್ಯ ಇರಬಾರದು. ಮಾತ್ಸರ್ಯ ಅಂದರೆ ಆಚಾರ್ಯ ಅರ್ಥ ಹೇಳ್ತಾರೆ, ಅಪ್ರೀತಿ ಹಿ ಮದ್ವಶೋ ನಾಯಂ ಇದು ಮತ್ಸರ ಈರಿತ. ಇವ್ರು ನನ್ನ ಅಧೀನದಲ್ಲಿಲ್ಲ ಅಂತ ಹೇಳುವ ಒಂದು ಭಾವನೆ ಬಂದರೆ ಮಾತ್ಸರ್ಯ ಅಂತ. ಉದಾಹರಣೆಗೆ ಇಬ್ಬರು ಎಮ್ಮೆಗಳಿದ್ದಾರೆ, ಇಬ್ಬರು ಕೂಡ ಏನು ಮಾಡೋದಿಲ್ಲ ಅವರು, ನಾನು ಎಮ್ಮೆ ನೀನು ಎಮ್ಮೆ ಹೋಗಯ್ಯ ಅಂತ ಹೇಳ್ತಾರೆ. ಇಬ್ಬರು ಡೈರೆಕ್ಟರ್ಸ್ ಇದ್ದಾರೆ ಕಂಪ್ನಿ, ನಾನು ಗಲಾಟೆ ಮಾಡ್ತಾರೆ, ಹೋಗ್ತಾನೆ. ಅದಕ್ಕೆ ನಾನು ನೀನು ಇಬ್ಬರದ್ದು ಈಕ್ವಲ್ ಇದೆ, ನಿಂದೇನು ಕೊಡು ಅಂತ ಕೇಳ್ದೆ. ಅಲ್ಲಿ ಅಪ್ರೀತಿ ಹಿ ಮದ್ವಶೋ ನಾಯಂ, ನನ್ನ ಅಧೀನದಲ್ಲಿ ಇವನಿಲ್ಲ ಅನ್ನೋ ಕೊರಗವನಿಗೆ ಬರುತ್ತೆ, ಅದ್ರ ಮಾತ್ಸರ್ಯ ಅಂತ ಕರೀತಾರೆ. ದೊಡ್ಡವ್ರಿಗೆ ಚಿಕ್ಕವ್ರ ಬಗ್ಗೆ ಮಾತ್ಸರ್ಯ ಅದಕ್ಕೆ ಬರೋದಿಲ್ಲ ಅಂತ ಕೇಳಿದರೆ ಯಾವ ಲಾಭ್ರಮೇ ಇಲ್ಲ ಅಲ್ಲಿ. ಅದಕ್ಕೆ ಇಸ್ ಡಿಪೆಂಡೆಂಟ್ ಸಬಾರ್ಡಿನೇಟ್ ಮೇಲೆ ಮಾತ್ಸರ್ಯ ಬರೋದೇ ಇಲ್ಲ. ಅವ್ನು ಸಬಾರ್ಡ್ ಮಾತ್ಸರ್ಯ ಯಾವಾಗ ಬರುತ್ತೆ? ಅವನು ಪ್ರಮೋಷನ್ ಬಂದರೆ ಮಾತ್ಸರ್ಯ ಶುರುವಾಗ ಅವನಿಗೂ ತನ್ನ ಪೋಸ್ಟ್ ಪ್ರಮೋಷನ್ ಬಂದ್ಬಿಟ್ಟು ಏನಾದ್ರು ಮಾಡಿ ಅಂತ ತುಪ್ಪಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಈಗ ನಾನು ನನ್ನ ಕೈಗೆ ಕಂಟ್ರೋಲ್ ಸಿಗೋದಿಲ್ಲ ಅವನು, ಅವನು ಅಲ್ಲಿಗೆ ಅಧೀನ ಆಗಿಬಿಡ್ತಾನೆ, ನನಗೆ ಅಧೀನ ಆಗೋದೇ ಇಲ್ಲ. ಇದು ಮಾತ್ಸರ್ಯ ಶಬ್ದ ಟೆಕ್ನಿಕಲ್ ಮೀನಿಂಗ್. ಸೊ ಒಬ್ಬ ಇಬ್ಬರು ಪಂಡಿತರು ಅದಕ್ಕೆ ಜಗಳಾಡ್ತಾರೆ ಅಂದರೆ ನನ್ನ ಮೇಲೆ ಅವನು ಡಿಪೆಂಡ್ ಆಗಿಲ್ಲ ಅಂದಮೇಲೆ ಒಂಥರ ಮನಸ್ಸು ದುಃಖ ಆಗುತ್ತೆ. ಅದನ್ನೇ ಮಾತ್ಸರ್ಯ ಅಂತ ಕರೀತಾರೆ. ಹೊಟ್ಟೆ ಉರಿ ಅಂದರೆ ಅದೇ. ಹೌದು ಫಸ್ಟ್ ಬೇಸಿಕ್ ಕಾಮ. ಹೌದು ಅದು. ಅದರಿಂದ ತ್ರೀತಿ ಎರಡು ಎರಡು ಗುಂಪು ಮಾಡ್ತಾರೆ. ಮೊದಲೇ ಗುಂಪೆ ಮೂರು ಗುಂಪೇರೆ, ಎರಡನೇ ಮೂರು ಗುಂಪೇರೆ. ಮೊದಲನೇ ಮೂರು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇದರ ಮಾತ್ಸರ್ಯ ಎಂಬುದು ಮೋಸ್ಟ್ ಡೇಂಜರಸ್ ಡಿಸೀಸ್. ಅದು ತಂದವರು ಇದ್ದಾರೋ ಎಷ್ಟು ಜನ ಇಲ್ಲ ನಮ್ಮ ಟಿಪ್ಪಣಿಕಾರಲ್ಲಿ ಹೇಗೆ ಬರೀತಾರೆ ಒಬ್ರು ಬರಿಬೇಕಾದ್ರೆ ಅವ್ರು ಹೇಳಿದ್ದಾರೆ ನೋಡಿ ಅಂತ ಹೇಳ್ಬಿಡ್ತಾರೆ ಅಷ್ಟು ಸಿಂಪಲ್ ಆಗಿ. ಟೀಕಾರಾಯರು ಕೂಡ ತತ್ವಪ್ರದೀಪರು ಹೇಳಿದಂತ ಹೇಳೋದಿಲ್ಲ, ರಾಯರು ಬರೀತಾರೆ. ಯಾತಕ್ಕೆ ಟೀಕಾರ ಬರೀತಾ ಇಲ್ಲ ಅಂದ್ರೆ ತತ್ವಪ್ರದೀಪ ಹೇಳಿರೋದ್ರೆ ಟೀಕಾರ ಬರೀತಾ ಇಲ್ಲ ಅಷ್ಟೇ. ಅವ್ರು ಹೇಳಿದ್ರೆ ನಾನೇ ಕೇಳಬಾರ್ದು ಹಾಗೆಲ್ಲ ಇಲ್ಲ, ಅದು ಪದ್ಧತಿ. ಸೋಮದ್ವೀದಿ ಇನ್ನೊಬ್ರು ಬರಲಿಲ್ಲ ಮಾಸ್ತರಿಂದ ಯಾತಕ್ಕೆ ಸರಿಯಾಗಿದೆ ಆ ರೀತಿ ಇರ್ಬೋದು ಸರಿಯಾಗಿದೆ. ಮತ್ತೆ ಅವ್ರು ಕಾಂಪೀಟ್ ಮಾಡಲಿಕ್ಕೆ ಹೋಗಲಿಲ್ಲ, ಇದು ಅರ್ಥ ಮಾಡ್ಕೊಬಿಟ್ರೆ ನಮ್ಮೆಲ್ಲ ಪದ್ಧತಿ ಇದೆ ಎಂದು ಕೂಡ ಇನ್ನೊಬ್ರು ಬರ್ತಾರೆ. ಒಂದು ಮಾತು ಹೇಳ್ತಾರೆ ವಿಷ್ಣು ತೀರ್ಥರು ಕೊನೆ ಹೇಳಿದ್ ನೋಡಿದ್ದಾರೆ ಭಾಗವತ್ ಸಾರದೊಳಗೆ ಗ್ರಂಥ ಬರೆದಿದ್ದೇನೆ ನ ಮಾತ್ಸರ್ಯಾತ್ ಅಂತ ಹೇಳ್ತಾರೆ. ಮಾತ್ಸರ್ಯದಿಂದ ಬರೆದಿದ್ದಲ್ಲ, ಎಷ್ಟು ಸರ ಭಾಗವತ್ ಸಾರದ ನಾನು ಬರೀತೇನೆ ಅಂತ ಬರೆದಿದ್ದಲ್ಲ. ಟೀಕಾರ್ಯಾರು ಬರೀತಾರೆ ಕೊನೆಗೆ, ನಾನು ಕೊನೆಗೆ ಸುಧಾದಲ್ಲಿ ಕೊನೆ ಬರ ಯಾತಕ್ಕೆ ಬರೆದಿದ್ದೆ ಅವನು ಸುಧಾ ಅಂತ ಕೇಳಿದರೆ ಪಾಂಡಿತ್ಯ ತೋರ್ಸಕ್ಕೆ ಬರೆದಿಲ್ಲ, ಮಾತ್ಸರ್ಯದಿಂದ ಬರೆದಿಲ್ಲ ನಾವು. ಕಿಂತು ಶ್ರದ್ಧಾ ಜಾಡ್ಯಾತ್ ಅಂತ ಹೇಳ್ತಾರೆ. ಕೃತಿಯರ ಕೃಷಿ ಫಲಂ ಶ್ರದ್ಧಾ ಜಾಡ್ಯಾತ್ ಕೃಷಿ ಕೃತಿಯರ ಆಚಾರ್ಯ ವಚಸಿ ಸ್ಖಲನ್ನ ಪೇತಸ್ಮಾತ್ ನಹಿ ನಿಂದೋಸ್ಮಿ ವಿದುಷಾಂ. ನಾನು ಕೇವಲ ಶ್ರದ್ಧೆಯಿಂದ ಭಕ್ತಿಯಿಂದ ಬರೆದಿದ್ದೇನೆ ಹೊರತು ಪಾಂಡಿತ್ಯ ತೋರಿಸೋ ಯೋಚನೆ ನನಗಿಲ್ಲ, ಮಾತ್ಸರ್ಯ ನನಗಿಲ್ಲ ಅಂತ ಹೇಳ್ತಾರೆ. ಅದು ಮಾತ್ಸರ್ಯ ಇದ್ದು ಬಿಟ್ರೆ ದೊಡ್ಡ ದೋಷ, ಆ ದೋಷ ಸಜ್ಜನಿಕೆ ಹಾಳು ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಅದು ಅದು ಮಾತ್ಸರ್ಯದ ಪ್ರಶ್ನೆ ಅಲ್ಲ. ಅದು ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ ತುಂಬಾ ಜನ ಇದ್ದಾರೆ ಅಂತ ಅರ್ಥ. ಅಪೋನೆಂಟ್ಸ್ ತುಂಬಾ ಜನ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರವಾಗಿ ಸಮ್ ಸೇ ಲೈಕ್ ದಿಸ್ ಅಂತ ಹೇಳಿ ಸೇಸು ಅನ್ಬೋದು ಸೇನು ಅನ್ಬೋದು. ಮೆಜಾರಿಟಿ ಇದ್ದಾಗ ತುಂಬಾ ಜನ ಇದ್ದಾರೆ ಅವ್ರು ಮಾತು ಕೇಳಿದೆ. ಅದ್ರ ಪೊಲೈಟ್ ಲ್ಯಾಂಗ್ವೇಜ್ ಅಂತೀವಲ್ಲ ಆ ಥರ ಪೊಲೈಟ್ ಲ್ಯಾಂಗ್ವೇಜ್. ಸತಾಮಪಿ ಕ್ವಚಿತ್ ಕ್ವಚಿತ್ ಮಾತ್ಸರ್ಯಂ ಸ್ಯಾತ್ ತತ್ರ ಕರ್ತವ್ಯಂ ತನ್ನ ಕರ್ತವ್ಯಂ ಸೋತ್ತವೇಶು ಇತ್ಯಥೋ ನಿರ್ಮತ್ಸರಾಣಾಂ ಇತ್ಯುಕ್ತಂ ವೇದ್ಯಂ ಜ್ಞೇಯಂ. ಇದು ಸ್ವಾರಸ್ಯವನ್ನು ಹೇಳ್ತಾರೆ. ಹಾಗೆ ಮಾತ್ಸರ್ಯ ಪೂರ್ತಿ ಬಿಟ್ಟೇ ಬಿಡಬೇಕಾದ ಒಂದು ಪ್ರಶ್ನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಆರು ದೋಷಗಳಿವೆ. ಈ ಆರು ದೋಷಗಳೇ ಇವ್ರು ಪೂರ್ತಿ ಬಿಟ್ಟು ಬಿಡಬೇಕಂತ ಕೇಳಿದರೆ ಬಿಡಬಾರದು. ಇವನ್ನ ಸಜ್ಜನರಲ್ಲಿ ಮಾತ್ಸರ್ಯ ಇರಬಾರ್ದೆ ಹೊರತು ದುರ್ಜನದಲ್ಲಿ ಮಾತ್ಸರ್ಯ ಇರಬೇಕು ಅಂತ ಹೇಳ್ತಾರೆ. ದೃಷ್ಟಾಂತ ಎಲ್ಲಿ ಅಂದರೆ ಅರ್ಜುನನಿಗೆ ಯಾರ ಮೇಲೆ ಇತ್ತು? ಏಕರೂಪಿತ್ತು. ಅಂಥ ಮಾತ್ಸರ್ಯ ಇರಬೇಕು, ಆದರೆ ಸಜ್ಜನರ ಮೇಲೆ ಇರಬಾರ್ದು, ದುರ್ಜನ ಮೇಲೆ ಇರಬೇಕು. ಅದಕ್ಕೆ ವಾದಿರಾಜ ಸ್ವಾಮಿಗಳು ರುಕ್ಮಿಣಿ ಸೀದೊಳಗೆ ಅಕ್ರೂರ ಕೃಷ್ಣನ ಕರ್ಕೊಂಡು ಬರ್ತಾನೆ ಮಧುರೈಗೆ. ಕೃಷ್ಣ ಹೇಳ್ತಾನೆ, ಆಯ್ತು ಅಕ್ರೂರ ನಿನ್ನ ಕೆಲಸ ಆಯ್ತು ಹೋಗು ಅಂತ ಹೇಳ್ತಾನೆ. ಅಕ್ರೂರಿಗೆ ಭಾರಿ ದುಃಖ ಆಗುತ್ತೆ, ಇಷ್ಟೊತ್ತು ಕೃಷ್ಣನ ಜೊತೆಗಿದ್ದೆ ಬಿಟ್ಟು ಹೋಗಬೇಕಾಗತ್ತಲ್ಲ ಅಂತ ಕೇಳಿದ ತಕ್ಷಣ ನೀನು ಹೋಗು ಅಂತೇಳಿ, ಆಯ್ತು ನಿರ್ವಾಹ ಇಲ್ಲ ಕೃಷ್ಣ ಅನುಗ್ರಹ ಮಾಡು ಅಂತ ಕೇಳಿದೆ. ಏನು ಬೇಕು ಅಂದರೆ ನನಗೆ ಆರು ಕೊಟ್ಬಿಡು ಹೋಗಿಬಿಡ್ತೇನೆ ಅಂತ ಹೇಳ್ತಾನೆ. ಏನು ಆರು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಅದು ಕೊಟ್ಬಿಡು ನನಗೆ, ಯಾರು ಕೊಟ್ಟರೆ ಹೋಗಿಬಿಡ್ತೀರಿ ಅಂತ ಹೇಳಿದ್ರಂತೆ. ಆ್ಯಕ್ಚುಲಿ ಏನವು ಆರು ತೆಗೆದುಬಿಟ್ರೆ ಹೋಗ್ತೀರಿ ಅಂತ ಹೇಳಬೇಕು, ಆರು ಕೊಟ್ಬಿಡು ಅಂತ ಹೇಳ್ತಾರೆ. ಏನು ಅಂದರೆ ರಾಜಕೃಷ್ಣ ಬರೀತಾರೆ, ಕಾಮಸ್ತೆ ಇಂಗ್ರಿ ಯುಗಾರ್ಚನೆ, ನೀನು ಸದಾ ನೀನು ಪೂಜೆ ಮಾಡಿದ್ರೆ ಕಾಮ ಕೊಡು, ಗೊತ್ತಾಯ್ತಾ. ಲೋಭ ಸತ್ಪುಣ್ಯಾರ್ಜನೆ, ಪುಣ್ಯಾರ್ಜ ಸಂಪಾದನೆ ಲೋಭ ನನಗೆ ಕೊಡು, ಈ ರೀತಿ ಕೊಡ್ತಾ ಮಾತ್ಸರ್ಯ ಯಾರಲ್ಲಿ ಕೊಡಬೇಕು, ಅಯೋಗ್ಯರಲ್ಲಿ ಮಾತ್ಸರ್ಯ ಕೊಡು, ಈ ರೀತಿ ಕೊಟ್ಟಾಗ ಕರೆಕ್ಟ್ ಆಯ್ತಾ. ಸೊ ಕಾಮ ಕ್ರೋಧಾದಿಗಳು ಕೂಡ ಎರಡು ವಿಧ ಇದೆ, ಅಲ್ಲೂ ದ್ವೈತ ಮತ್ತೆ, ಗೊತ್ತಾಯ್ತಾ. ಅಲ್ಲೂ ದ್ವೈತನೆ, ಸತ್ಕಾಮ ದುಷ್ಕಾಮ. ಈ ರೀತಿಯಾಗಿ ಸನ್ಮಾತ್ಸರ್ಯ, ಸನ್ಮಾತ್ಸರ್ಯ ಇರಬೇಕು ಯಾವಾಗಲೂ ಕೂಡ, ದುರ್ಮಾತ್ಸರ್ಯ ಇರಬಾರ್ದು. ಅರ್ಜುನಿಗಿದ್ದಿದ್ದು ಏನದು ಸನ್ಮಾತ್ಸರ್ಯ, ಅದಿದ್ದು ಯಾವಾಗಲೂ ಇರಬೇಕು. ವೇದ್ಯಂ ಜ್ಞೇಯಂ. ಇಂಡೈರೆಕ್ಟ್ ಅದು ಅನುಗ್ರಹ ಮಾಡುವಂತ ಅನುಗ್ರಹ ಮಾಡಿ, ಕಾಮ ತೇ ಅಂಗ್ರಿಯುಗಾರ್ಚನೆ, ನಿನ್ನ ಪಾದಕಮಲವನ್ನು ಪೂಜೆ ಮಾಡೋದಕ್ಕೆ ನನಗೆ ಆಸಕ್ತಿ ಕೊಡು. ಕಾಮ ಶಬ್ದಕ್ಕೆ ಏನರ್ಥ ಈಗ? ಆಸಕ್ತಿ. ಕೆಟ್ಟದರಲ್ಲಿ ಬಂದರೆ ನಿಂದ್ಯ, ಒಳ್ಳೆದರಲ್ಲಿ ಬಂದರೆ ಆಸಕ್ತಿ. ಅಂತ ಆಸಕ್ತಿ ಯಾವಾಗಲೂ ಕೊಡು. ಲೋಭವನ್ನು ಜಾಸ್ತಿ, ಪುಣ್ಯ ವಿನಿಯೋಗ ಮಾಡಬಾರ್ದು. ನಾವು ಧನ ವಿನಿಯೋಗ ಮಾಡೋದಿಲ್ಲ, ಸಾಮಾನ್ಯ ಕೂಡಿಟ್ಬಿಡ್ತೇವೆ, ಆ ಪುಣ್ಯ ವಿನಿಯೋಗ ಮಾಡಿಬಿಡ್ತೇವೆ. ಅರ್ಥ ಆಯ್ತಾ? ನೋಡಿ, ಒಂದು 100 ರೂಪಾಯಿ ಕೊಟ್ಟರೆ ಕೆಲಸ ಆಗುತ್ತೆ ಅಂತ ತಿಳ್ಕೊಬೋಣ. ನೋಡಯ್ಯ, ದಯವಿಟ್ಟು ಪುಣ್ಯ ಬರುತ್ತೆ, ಮಾಡಿಕೊಡು ಅಂತ ಹೇಳಿಬಿಡ್ತೇವೆ. 100 ರೂಪಾಯಿ ಕೊಡೋದಿಲ್ಲ, ಪುಣ್ಯ ಕೊಡೋಕ್ಕೆ ತಯಾರಿದ್ದೆ ನಾವೀಗ. ಅರ್ಥ ಆಯ್ತಾ ಈಗ? ಬಟ್ ಆ್ಯಕ್ಚುಲಿ ಧನ ಮತ್ತು ಸಂಪಾದನೆ ಮಾಡ್ಬೋದು, ಪುಣ್ಯ ಓದೋದು ಕತೆ. ಪುಣ್ಯ ಹೋದ್ರೆ ಓದಾಗ ಲೆಕ್ಕ, ಆದರೆ ಪುಣ್ಯ ಖರ್ಚು ಮಾಡ್ತೇವೆ ನಾವು, ಧನ ಖರ್ಚು ಮಾಡೋದಿಲ್ಲ. ಶಾಸ್ತ್ರ ಹೇಳ್ತದೆ, ಎಲ್ಲಿ ಪುಣ್ಯ ಉಳಿಸ್ಕೊಳ್ಳೋ ಚಾನ್ಸಸ್ ಇದೆಯೋ ಅಲ್ಲಿ ಬೇರೆದನ್ನು ಕೊಟ್ಟು ಮುಗಿಸ್ಕೊಂಬಿಡು. ಅದಕ್ಕೇನೆ ಜ್ಞಾನಿಗಳು ಏನು ಮಾಡ್ತಾರೆ, ಶಾಪ ಕೊಡೋದಿಲ್ಲ. ಶಾಪ ಕೊಟ್ಟರೆ ಏನಾಗುತ್ತೆ ಅವ್ರಿಗೀಗ? ಪುಣ್ಯ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ತಡ್ಕೋತಾರೆ ಹೊರ ಶಾಪ ಕೊಡೋದಿಲ್ಲ. ಭಾಳ ಇಂಟ್ರೆಸ್ಟಿಂಗ್ ಅದು. ರಾಮಾಯಣದಲ್ಲಿ ರಾಮದೇವರು ಉತ್ತರ ಬರ್ತಾರೆ ಋಷಿಮುನಿಗಳೆಲ್ಲ, ರಾಮ ನೋಡಿ ಎಷ್ಟು ಜನ ಕೊಂದು ಹಾಕಿದ ರಾಕ್ಷಸರೆಲ್ಲ ದಂಡಕಾರಣ್ಯದೊಳಗೆ, ದಯವಿಟ್ಟು ನೀನು ಬಂದು ಅವ್ರನ್ನ ಕೊಂದು ಉದ್ಧಾರ ಮಾಡು ಅಂತ ಹೇಳಿದ ತಕ್ಷಣ ಅಲ್ಲಿ ಋಷಿಗಳು ಹೇಳ್ತಾರೆ, ರಾಮ ನಮ್ಮ ಕೈಲಿ ಆಗೋದಿಲ್ಲ ಅಂತ ನಾವು ಬಿಟ್ಟಿಲ್ಲ, ನಾ ಯಾತಕ್ಕೆ ನಾವು ನಮ್ಮ ಕೈಲಿ ಆಗ್ತದೆ, ಎಷ್ಟು ಕಷ್ಟಪಟ್ಟು ಪುಣ್ಯ ಸಂಪಾದನೆ ಮಾಡ್ಕೊಂಡಿದ್ದೇವೆ, ಆ ಕೊಲ್ಲೋದಕ್ಕೆ ಉಪಯೋಗಿಸ್ಬಿಟ್ರೆ ನಾಶ ಆಗಿಬಿಡುತ್ತೆ ಪುಣ್ಯ. ಅದಕ್ಕೆ ಕೆಲವನ್ನ ಕೊಲ್ಲೋದಕ್ಕೆ ಶಕ್ತಿ ಇದ್ರೂ ಕೂಡ ನಾನು ನಿನ್ನೆ ಕೇಳ್ತೇವೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಇನ್ನೂ ತಮಾಷೆ ಇದೆ, ಯೋಗ ಶಕ್ತಿ ಇರುತ್ತೆ, ನದಿ ದಾಟಬೇಕಾಗಿದೆ, ಯೋಗ ಶಕ್ತಿ ಉಪಯೋಗ ದಾಟಿಬಿಡಬೇಕಾದ್ರೆ ಅದು ದಾಡಿ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಯೋಗ ಶಕ್ತಿ ಅದಕ್ಕೆ ಅದ್ರ ಬಂದು 8 ಅಡಿ ಕೊಟ್ಟರೆ ದಾಟಿಸ್ಬಿಡ್ತಾನು, ಅವನು 8 ಅಡಿ 1 ರೂಪಾಯಿ ಕೊಟ್ಟರೆ ದಾಟಿಸ್ಬಿಡ್ತಾನೆ. ಅದು ಅದು ದೊಡ್ಡದ ಇದು ದೊಡ್ಡದ ಯೋಗ ಶಕ್ತಿ ತೋರಿಸ್ಲಿಕ್ಕೆ ಎಂದು ಕಳ್ಕೊಳ್ಳೋಕೆ ಹೋಗಬಾರ್ದು ಎಂದು ಕೂಡ ತುಂಬ ಜನ ಅಲ್ಲಿ ಮೋಸ ಹೋಗಿಬಿಡ್ತಾರೆ. ಆದ್ದರಿಂದ ಯಾವಾಗ ಏನು ಮಾಡಬೇಕು ನಾವು? ಪುಣ್ಯವನ್ನು ಉಳಿಸ್ಕೋಬೇಕು, ಧನವನ್ನು ಖರ್ಚು ಮಾಡಬೇಕು. ಧನ ಉಳಿಸ್ಕೊಂಡು ಪುಣ್ಯ ಖರ್ಚು ಮಾಡೋದಲ್ಲ. ಅದಕ್ಕೆ ಅಕ್ರೂರ ಕೇಳ್ತಾನೆ ನಾರಾಯಣ, ಪುಣ್ಯ ಅನ್ನು ಲೋಭ ಕೊಡಬೇಕು ಪುಣ್ಯದಲ್ಲಿ ಅಂದರೆ ಎಂದು ಖರ್ಚು ಮಾಡಬಾರ್ದು, ಉಳಿಸ್ಕೊಂಡು ಹೋಗ್ಬೇಕು ಆ ರೀತಿ ಮಾಡೋ ಅಂತ ಹೇಳ್ತಾರೆ. ನಮಗೆ ಆ ಪ್ರಶ್ನೆಗೂ ಪುಣ್ಯ ಇದ್ರೆ ತಾನೆ ಖರ್ಚು ಮಾಡಲಿಕ್ಕೆ, ಅದು ಬೇರೆ ಪ್ರಶ್ನೆ ಇರುತ್ತೆ. ಅದು ಇದ್ದವ್ರು ಹೇಳಿದ್ದು, ಇದ್ದವ್ರು ಹೇಳಿದ ಮಾತು, ಇಲ್ಲದವರಿಗೆ ಡೇಂಜರ್. ಅದು ಇದ್ದ ಅಲ್ವಾ, ರುಜು ಅಲ್ವಲ್ಲ ಅಂತ ವಿದುರ ಯಾಕೆ ಗೌರವ ಪಕ್ಷದಲ್ಲಿದ್ದ ಅಂತ ಹೇಳ್ತಾರೆ. ನನ್ನ ತಿಳುವಳಿಕೆ ಇದೆ, ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಎದಿಮೇ ಶಕ್ತಿ ಇರತ್ತ ಸರಿ, ಶಕ್ತಿ ಇದ್ದಿದ್ರೆ ಹೊಡೆದ್ಬಿಡ್ತಿದ್ದೆ ಅವ್ರನ್ನೆಲ್ಲ ಕೂಡ. ಶಕ್ತಿ ಇಲ್ಲ, ಅದಕ್ಕೆ ಹೇಳ್ತೇನೆ ಅಷ್ಟೇ. ತಪ್ಪು ತಪ್ಪು ಅಂತ ಹೇಳ್ತೇನೆ, ಮಾಡಕ್ ಬರೋದಿಲ್ಲ. ವಿಭೀಷದೇವರಿಗೆ ಏನಿತ್ತು? ಎರಡೂ ಇತ್ತು, ಅದಕ್ಕೆ ಹೊಡೆದಾಗ್ಬಿಟ್ಟು. ಸೊ ಅಕ್ರೂರಾದಿಗಳೆಲ್ಲ ಭಕ್ತರಾದರೂ ಕೂಡ ಇಂಥ ಭಕ್ತರಲ್ಲ, ಅವರು ಅಸಾಮರ್ಥ್ಯ ಇತ್ತು ಅವ್ರಿಗೆ. ಆದರೆ ಭೀಮಸೇನ ದೇವರಿಗೆ ಎರಡೂ ಇತ್ತು, ಆದ್ರಿಂದ ಸಂಪೂರ್ಣ ಹೊಡೆದಾಗ್ತಿತ್ತು. ಇದು ಕಂಪೇರ್ ಮಾಡಿ ತಾರತಮ್ಯಕ್ಕೆ ಉಪಯೋಗ ಆಗುತ್ತೆ. ಹಾಂ, ವೇದನಂ ಜ್ಞಾನಂ ಕರಿಷ್ಯನ್ನು ಕರ್ಸಿನ ಮಾತ್ರ ಕರ್ತವ್ಯಂ. ಹಾಂ, ವೇದ್ಯಂ ಜ್ಞೇಯಂ ಕೃದ್ಯೋಗೆ ಷಷ್ಠಿ ಇತಿ ಸತಾಮಿತಿ ಷಷ್ಠಿ. ವೇದನಂ ಜ್ಞಾನಮೇವ ಅರ್ಹತಿ ನ ಕರ್ಮಾಧಿಕಮಿತ್ಯಥೋ ವೇದ್ಯಮಿತ್ಯುಕ್ತಂ. ವಾಸ್ತವಂ ನಿತ್ಯ ನಿರಸ್ತ ದೋಷಂ ಗುಣಪೂರ್ಣಂ. ವಾಸ್ತವಂ ವಸ್ತು ಅಂದ್ರೇನು? ವಾಸ್ತವ ಅಂದರೆ ನಿತ್ಯ ನಿರಸ್ತ ದೋಷಂ ಗುಣಪೂರ್ಣಂ. ಭಾಳ ಇಂಪಾರ್ಟೆಂಟ್ ಇದು. ಅದ್ವೈತಗಳು ಕಾಯ್ತಾ ಕೂತಿರ್ತಾರೆ, ನೋಡಿದ್ರ ವಾಸ್ತವ ತತ್ವ ಹೇಳ್ತೇನೆ ಬ್ರಹ್ಮ ಅಂತ ಹೇಳಿದ್ರು, ಮುಳಿದಲ್ಲಿ ಅವಾಸ್ತವ ಅಂತ ಅರ್ಥ. ಹಾಗೆ ಮಾಡ್ತಾರೆ. ವಾಸ್ತವ ಶಬ್ದಕ್ಕೆ ಆ ಅರ್ಥ ಅಲ್ಲ. ಯಾವುದು ಗುಣಪೂರ್ಣವಾದ ಏನಂತ ಕರೀತಾರೆ? ವಸ್ತು ಅಂತ ಕರೀತಾರೆ. ಗುಣಪೂರ್ಣವಾದ ವಸ್ತು ದೇವರು ಗುಣಪೂರ್ಣನಾದ್ದರಿಂದ ವಾಸ್ತವ ಅಂತ ಹೆಸರು. ಆಯ್ತಾರೆ, ಕೊಟೇಶನ್ ಕೊಡ್ತಾರೆ ಮತ್ತೆ, ಅದು ಸುಮ್ಮನೆ ಅರ್ಥ ಹೇಳೋದಿಲ್ಲ. ವಸ್ತು ಅಪ್ರತಿಹತ ನಿತ್ಯಂ, ಅಪ್ರತಿಹತ ನಿತ್ಯತ್ವೇನ ವಸನಶೀಲತ್ವಾತ್ ಇತ್ಯರ್ಥ. ವಸನಾತ್ ವಸ್ತು, ವಾಸನಾತ್ ವಾಸುದೇವೋಸಿ ವಾಸಿದಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಎಲ್ಲ ಕಡೆ ದೇವರಿದ್ದಾನೆ, ಗುಣಪೂರ್ಣನಾಗೇ ಇದ್ದಾನೆ. ಆದ್ದರಿಂದ ದೇವರು ಏನಂತ ಕರೀತಾರೆ? ವಸ್ತು ಅಂತ ಕರೀತಾರೆ. ದುಃಖ ನಿವೃತ್ತಿ ಸುಖಪ್ರಾಪ್ತಿ ಲಕ್ಷಣಸ್ಯ ಪುರುಷಾರ್ಥತ್ವಾತ್ ತದಭಾವಾತ್ ಕಿವನೇನೇತಿ ತತ್ರ ಶಿವದ ಬಿತಿ. ಅಲ್ರಿ, ನಿಮಗೆ ಧರ್ಮ ಹೇಳ್ತೀವಿ, ದೇವರ ವಿಷಯ ಹೇಳ್ತೀನಿ ಅಂತ ಹೇಳ್ತೀರಿ. ನಮಗೆ ನೋಡಪ್ಪ, ಬೇಕಾದ್ದೇನು ಗೊತ್ತಾ? ಮಂಗಳ ಸಿಗಬೇಕು, ಆ ಮಂಗಳ ಹೋಗಬೇಕಷ್ಟೇ. ನೀವು ಭಾಗವತ ಕೊಡುತ್ತಾ ಅಂತ ಕೇಳಿದರೆ ಶಿವದಂ, ಹೌದು ಶಿವ ಅಂದರೆ ಮಂಗಳ, ಬೇಕಾಷ್ಟು ಉಂಟು ಮಾಡೋದು. ಪರಮಾನಂದಂ ದದಾತೀತಿ, ಪರಮಾನಂದವನ್ನು ಕೊಡ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ? ಭಾಗವತ ಕೇಳ್ತಾ ಕೇಳ್ತಾ ಭಾರಿ ಆನಂದ ಆಗುತ್ತೆ. ಆಮೇಲೆ ಅನಿಷ್ಟ ನಿವೃತ್ತಿ ಆಗಬೇಕು ಅಂತ ಕೇಳಿದರೆ ತಾಪತ್ರಯ ಉನ್ಮೂಲನ, ಮೂರು ತಾಪಗಳು, ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ, ಮೂರು ತಾಪಗಳನ್ನು ತೆಗೆದುಹಾಕುತ್ತೆ. ಅವಾಗೊಂದು ಪ್ರಶ್ನೆ ಬಂತು, ಮೂರು ತಾಪ ತೆಗೆದುಹಾಕಿ ಭಾಗವತ ಯಾತಕ್ಕೆ ಬೇಕು? ಬೇರೆ ರೀತಿ ಮಾಡ್ಕೋತೇವೆ ಅಂತ ಕೇಳಿದರೆ ಮೂರು ತಾಪ ತೆಗೆಯೋ ಶಕ್ತಿ ಯಾವುದಕ್ಕಿಲ್ಲ. ಸ್ವಲ್ಪ ಕಡಿಮೆ ಮಾಡಿ ಸಪ್ರೆಸ್ ಮಾಡ್ಬೋದು ಅಷ್ಟೇ ಹೊರತು ತೆಗಿಬೇಕಾದ್ರೆ ಏನಾಗಬೇಕದು? ಅದಕ್ಕೆ ಉನ್ಮೂಲನ, ಉನ್ಮೂಲನ ಅಂದರೆ ರೂಟ್ ಔಟ್ ಮಾಡೋದು. ವಸ್ತು ಒಂದು ವಸ್ತುವನ್ನು ದೂರ ಮಾಡೋದು ಬೇರೆ, ರೂಟ್ ಔಟ್ ಮಾಡೋದು ಬೇರೆ. ಈ ತಾಟಾಸಿರ್ತಾರೆ ಸೊಳ್ಳೆಗೆ, ಆ ಸೊಳ್ಳೆಗಳು ಸಾಯೋದಿಲ್ಲ ಅಂದರೆ ಏನಾಗುತ್ತವೆ? ದೂರ ಹೋಗುತ್ತೆ, ಸಾಯೋದಿಲ್ಲ. ಮತ್ತೆ ಆದಷ್ಟು ಮತ್ತೆ ಬಂದುಬಿಡುತ್ತೆ, ಉನ್ಮೂಲನ ಆಗಲಿಲ್ಲ. ಅದಕ್ಕೆ ಮತ್ತೆ ಬರೋದಂತೆ ಪೂರ್ತಿ ನಾಶ ಮಾಡಿಬಿಟ್ರೆ ಮತ್ತೆ ಬರೋ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಈಗ ಭಾಗವತ ನಾವು ಬೇರೆ ದೇವತೆಗಳನ್ನು ಆಶ್ರಯಿಸಿಯೋ ಬೇರೆ ಉಪಾಯದಿಂದನೋ ತಾತ್ಕಾಲಿಕವಾಗಿ ಏನು ಮಾಡ್ಬೋದು? ತಾತ್ಪತ್ರಗಳು ಸಪ್ರೆಸ್ ಮಾಡ್ಬೋದೇ ಹೊರತು ರೂಟ್ ಔಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ರೂಟ್ ಔಟ್ ಆಗೋದು ಯಾರಿಂದ? ದೇವರಿಂದ ಮಾತ್ರ, ಬೇರೆ ಯಾರಿಂದನೂ ಆಗೋದಿಲ್ಲ. ಅದಕ್ಕೆ ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಅದು ಭಾಳ ಇಂಪಾರ್ಟೆಂಟ್. ಸೆಕೆ ಆಗ್ತಿತ್ತು, ಫ್ಯಾನ್ ಹಾಕೊ ಮರ್ಕೊಂಬಿಟ್ಟ, ಕರೆಂಟ್ ಹೋಯ್ತು, ಮತ್ತೆ ಶುರುವಾಯ್ತು. ನೋಡಿ, ಇಷ್ಟೊಂದು ಕರೆಂಟ್ ಇತ್ತು ಪರವಾಗಿಲ್ಲ, ಹೋಯ್ತು. ಮತ್ತೆ ಆಮೇಲೆ ಟೆನ್ಷನ್, ಮತ್ತೆ ಯಾವಾಗ ಹೋಗುತ್ತೆ ಆ ಯೋಚನೆ ಕೂತ್ಬಿಡ್ತಾರೆ. ಮತ್ತೆ ಕರೆಂಟ್ ಇದ್ರೂ ಕೂಡ ಯಾವಾಗ ಹೋಗುತ್ತೋ ಅಂತ ಗೊಂದಲ. ಆ ಶಾಶ್ವತ ರೆಮಿಡಿ ಆಗಲಿಲ್ಲ. ಈ ಸೊಳ್ಳೆ ಟಾಲ್ಟಾಯ್ಸನ್ನು ಪೂರ್ತಿ ಸೊಳ್ಳೆ ಕೊಲ್ಲಕ್ಕೆ ಯಾಕೆ ಮಾಡೋದಿಲ್ಲ ಅಂದರೆ ಬಿಸಿನೆಸ್ ನಿಂತೋಗ್ಬಿಡುತ್ತಾರೆ. ದಿವಸ ಹೋಗ್ತಿರ್ಬೇಕು, ಬರ್ತಿರ್ಬೇಕು ಅಷ್ಟೆ. ಪೂರ್ತಿ ವಾಸಿ ಮಾಡಿದರೆ ಗಿರಾಕಿಗಳು ಹೋಗ್ಬಿಡ್ತಾರೆ. ಅದಕ್ಕೆ ಹೋಗೋದು ಬರೋದು ಮಾಡೋದು ಟೆಕ್ನಿಕ್ ಅದು. ಲೋಕದಲ್ಲಿ ಯಾವಾಗಲೂ ಲೌಕಿಕದಲ್ಲಿ ಪೂರ್ತಿ ರೆಮಿಡಿ ಇರಲೇ ಇರೋದು, ಶಕ್ತಿನೂ ಇಲ್ಲ, ಅವ್ರಿಗೆ ಉದ್ದೇಶನೂ ಇಲ್ಲ. ಶಕ್ತಿನೂ ಇಲ್ಲ, ಉದ್ದೇಶನೂ ಇಲ್ಲ. ಯಾಕೆ ಉದ್ದೇಶ ಅವ್ರಿಗೆ ವ್ಯಾಪಾರ ನಿಂತು ಹೋಗೋದು. ಶಕ್ತಿ ಇಲ್ಲ, ಅಸಾಮರ್ಥ್ಯ ಇದೆ. ಶಾಸ್ತ್ರಕ್ಕೇನಿದೆ? ಅದು ವ್ಯಾಪಾರ ಇಲ್ಲ ಇಲ್ಲ, ಶಾಸ್ತ್ರದಲ್ಲಿ ಇರೋದು ಬರೀ ಕರುಣೆ. ಶಾಸ್ತ್ರದಲ್ಲಿ ಬರೀ ಕರುಣೆ ಆದ್ದರಿಂದ ಅದಕ್ಕಿದೆ, ಸಾಮರ್ಥ್ಯನೂ ಇದೆ. ಎರಡು ಸೇರಿರೋದು ವೈಶಿಷ್ಟ್ಯ. ಪರಮಾನಂದಂ ದದಾತೀತಿ ತಾಪತ್ರಯ ಉನ್ಮೂಲನ ಆಧ್ಯಾತ್ಮಿಕಾದಿ ಸಕಲ ದುಃಖ ನಿವರ್ತಕಂಚ ವೇತ್ತಾ ವೇದ್ಯಶ್ಯ ಸರ್ವಶ್ಯ ಮುನಿಃ ಸದ್ಭಿರುದಾಹೃತ ಇತ್ಯಭಿಧಾನಾತ್ ಮುನಯೋ ಬ್ರಹ್ಮಾದಯ. ಎಷ್ಟು ವಿಷಯ ಹೇಳ್ತಾರೆ ವಿಜಯದ್ವೈತ ಶ್ರಾವಣ ವ್ಯಾಖ್ಯಾನ, ಬಹಳ ಅಪೂರ್ವ. ಅಲ್ಲೇನಿದೆ? ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಅಂತಿದೆ. ಮಹಾಮುನಿ ಶಬ್ದಕ್ಕೆ ಮುನಿ ಅಂದ್ರೇನು? ಒಂದರ್ಥ ನೋಡಿದ್ದೇವೆ ಈಗಾಗಲೇ, ಓಂಕಾರೋ ವಿಧಿತೋ ಏನ ಸಮುನಿರ್ ನೇತರೋ ಜನ. ಓಂಕಾರದ ಅನಂತಾಕ್ಷರವೆಂತ ಯಾರು ತಿಳ್ಕೊಂಡಿರ್ತಾರಲ್ಲ, ಅವ್ರ ಮುನಿಗಳು ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನೊಂದು ಅರ್ಥ ಹೇಳ್ತಾ ಏನು ಅಂದರೆ, ವೇತ್ತ ವೇದ್ಯಶ್ಚ ಸರ್ವಶ್ಯ ಮುನಿ ಸದ್ಭಿರ್ ಉದಾಹೃತ. ತಿಳ್ಕೊಳ್ಬೇಕಾದ ಎಲ್ಲವನ್ನು ಯಾರು ತಿಳ್ಕೊಂಡಿರ್ತಾರಲ್ಲ ಅವರ ಮುನಿ ಅಂತ ಕರೀತಾರೆ. ತಿಳ್ಕೊಳ್ಬೇಕಾದ ಎಲ್ಲವನ್ನೂ ತಿಳ್ಕೊಂಡವರು ಇದ್ದಾರಲ್ಲ, ಸಂಬಂಧಪಟ್ಟ ವಿಚಾರದ ಬಗ್ಗೆ ಪ್ರೊಫೆಸರ್ ಅಂತ ಕರೀತಾರಲ್ಲ, ಹಾಗೆ ಪ್ರೊಫೆಸರ್ ಅಂತ ಏನಾಗಿರ್ತಾನೆ ಅವನೀಗ? ಅವನಿಗೆ ಓದು ಎಕ್ಸ್ಪೀರಿಯನ್ಸ್ ಎರಡೂ ಸೇರಿದಾಗ ಪ್ರೊಫೆಸರ್ ಅಂತ ಆಗ್ತಾನೆ. ಸೊ ಮುನಿಗಳು ಅಂದ್ರೆ ಆ ಥರ ತಿಳ್ಕೊಬೇಕಾದ ಎಲ್ಲವನ್ನು ಕೂಡ ತಿಳ್ಕೊಂಡವರು ಮುನಿಗಳು ಅಂತ ಕರೀತಾರೆ. ಇತ್ಯಭಿಧಾನ ಮುನಯೋ ಬ್ರಹ್ಮಾದಯ, ಬ್ರಹ್ಮಾದಿಗಳಲ್ಲಿ ಯಾರವರು? ಮುನಿಗಳು. ಅಲ್ಲೂ ತಾರತಮ್ಯ ಮತ್ತೆ. ದೇವ್ಯೋಪಿ ಅತಿಶಯಿತ ಸರ್ವಜ್ಞಾತ್ ಮಹಾಮುನಿರ್ವ್ಯಾಸ ಸಾಕ್ಷಾತ್ ನಾರಾಯಣ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಅಂತಿದೆ. ಮುನಿಗಳು ಅಂದ್ರೆ ಯಾರು? ಬ್ರಹ್ಮಾದಿಗಳು. ಮಹಾಮುನಿ ಅಂದ್ರೆ ಯಾರು? ವೇದವ್ಯಾಸ. ಸೊ ನಾರಾಯಣ ಅಂತ ಅರ್ಥ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ಸದ್ ಮುಂದೆ ಹೇಳ್ತಾರೆ. ಸಾಕ್ಷಾತ್ ನಾರಾಯಣ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭುಂ ವಿಧಿ ವಚನ. ಇದು ಬರೀ ಗೆಸ್ ವರ್ಕ್ ಅಲ್ಲ, ಮಹಾಭಾರತ ಸ್ಪಷ್ಟ ಹೇಳ್ತಾ ಇದೆ. ವೇದವ್ಯಾಸನ ಏನು ತಿಳ್ಕೋಬೇಕು ಅಂದರೆ ಸಾಕ್ಷಾತ್ ನಾರಾಯಣ ತಿಳ್ಕೊಬಿಡಿ ಅಂತ ಹೇಳ್ತಾರೆ. ಮುಂದೆ ತೇನ ಕೃತಿ ಪ್ರಣೀತೆ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ. ಮಹಾಮುನಿಗಳಿಂದ ಮಾಡಲ್ಪಟ್ಟದ್ದು ಅಂದ್ರೇನು? ರಚಿಸಲ್ಪಟ್ಟದ್ದು. ನಾನು ಕಿಮಿತಿ ಈಶ್ವರ ತುಷ್ಟಿಕರೋ ಭಕ್ತಿಯೋಗ ಲಕ್ಷಣೋ ಧರ್ಮ ಈಶ್ವರಶ್ಚಾತ್ರ ಪ್ರತಿಪಾದ್ಯೋ ನ ಧರ್ಮಾದಿಹಿ ಇತಿ ತತ್ರಾಹ ಕಿಂ ವಾಯಿತಿ. ಆಯಿತು, ಭಕ್ತಿಯೋಗ ಲಕ್ಷಣವನ್ನು ಹೇಳ್ತಾ ಇದ್ದೀರಿ, ಸರಿ. ಉಳಿದ ಧರ್ಮ ಹೇಳ್ಬೋದಲ್ಲ ಅಂತ ಕೇಳಿದರೆ ಅದನ್ನು ಹೇಳೋದಕ್ಕೆ ಹೋಗಿಲ್ಲ. ಭಕ್ತಿಯೋಗ ಲಕ್ಷಣ ಧರ್ಮಸ್ಯ ಹರೇರ್ ಅಪುರುಷ ಜ್ಞಾನ ಉತ್ಪಾದ್ಯ ತತ್ಪ್ರಸಾದಾಂತರ ಪ್ರಸಾದ ಅಂತರಂಗ ಸಾಧನತ್ವೇನ ಅಪವರ್ಗ ಲಕ್ಷಣ ಅನಶ್ವರ ಫಲಹೇತುತ್ವಾತ್ ಬಹಿರ್ಮುಖ ಮನೋರಂಜಕತ್ವೇನ ಸ್ವರ್ಗಾದಿ ಕ್ಷಯಿಷ್ಣು ಅಲ್ಪಫಲ ಉತ್ಪಾದ್ಯ ಸಂಸಾರಾವೃತ್ತಿ ಹೇತುತ್ವಾತ್ ಅಪರೈಹಿ ಧರ್ಮಾದಿ ಕಥನೈಹಿ ಕಿಂ ವಾ ಪ್ರಯೋಜನಂ ನ ಕಿಮಪಿ ಇತ್ಯತಃ ತಾನಂತರೇಣ ಭಕ್ತಿಯೋಗ ಲಕ್ಷಣ ಧರ್ಮ ತದ್ವಿಷಯ ಈಶ್ವರ ಚ ಅತ್ರ ಪ್ರತಿಪಾದ್ಯತೆ ಇತ್ಯರ್ಥಃ. ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಅಪರೈಹಿ. ಬೇರೆ ತಗೊಂಡು ಏನು ಮಾಡ್ತೀರಿ? ದೇವ್ರ ಬಗ್ಗೆ ಹೇಳ್ತೇವೆ ಅಂತ ಹೇಳಿದರು. ಅಲ್ರಿ, ಬೇರೆ ಬಗ್ಗೆ ಹೇಳಿ, ನೀವು ಸ್ವರ್ಗಾದೇವ್ರ ಬಗ್ಗೆ ಹೇಳಿ ಅಂತ ಕೇಳಿದ್ರೆ ಹೇಳೋದಿಲ್ಲ ನಾವು. ಅದು ಕ್ಷುಲ್ಲಕ ಫಲ, ಕ್ಷುಲ್ಲಕ ಫಲ ಕೊಡ್ತಕ್ಕಂಥ ಪದಾರ್ಥ ಹೇಳೋದು ಕೊಟ್ಟಿಲ್ಲ. ಯಾವ ಫಲ ಇದು? ಅಲ್ಲ, ಊಟಕ್ಕೆ ಬನ್ನಿ ಅಂತ ಕರೆದ್ರೆ ತಿಂಡಿ ಕೊಡ್ತೀರಾ? ಅದೇನು ಮಾಡೋದಕ್ಕೆ? ಯಾವ ದೊಡ್ಡದು ಕೇಳ್ತಿದ್ದಾರೆ ಅವರಿಗೆ? ಊಟಕ್ಕೆ ಕರೀತಿದ್ದಾರೆ, ಇವರೇನು ಮಾಡಿದೆ? ಈಗ ತಿಂಡಿ ಯೋಚನೆ ಮಾಡ್ತಾ ಕೂತಿದ್ದಾರೆ. ಅದು ಇದು ಕ್ಷುಲ್ಲಕ ಇದು. ಸರ್, ತಮಾಷೆ, ಊಟಕ್ಕೆ ಕರೆದ ತಿಂಡಿ ಕೂಡ ಕೊಡ್ತಾರೆ, ಊಟ ಲೇಟಾದ್ರೆ ಜವಾಬ್ದಾರಿ ಹೊರ್ತಾರೆ ಹೋಗ್ತಾರೆ. ಅದು ಅವ್ರ ಜವಾಬ್ದಾರಿ. ಊಟ ಲೇಟಾದ್ರೆ ತಿಂಡಿ ಕೂಡ ಜವಾಬ್ದಾರಿ ಆಗಿರುತ್ತೋ. ಆದರೆ ತಿಂಡಿ ಕರೆದವ್ರು ಊಟ ಕೊಡಬೇಕು ಅಂತೇನಿಲ್ಲ. ತಿಂಡಿ ಕರೆದ ಊಟ ಕೊಡಬೇಕಾಗಿಲ್ಲ. ಊಟ ಕೊಟ್ಟರೆ ಅಂದರೆ ಮೋಕ್ಷ ಕೊಟ್ಟ ಎಲ್ಲ ಬಂದ್ಬಿಡುತ್ತೆ. ಆದರೆ ಬರೀ ಸ್ವರ್ಗಾದಿಗಳಿಗೆ ಕೇಳಿದಾಗ ಅದು ಮೋಕ್ಷ ಬರೋದಿಲ್ಲ. ಅದರಿಂದಾಗಿನೇ ಏನು ಮಾಡಬೇಕು? ಮೋಕ್ಷ ದೊಡ್ಡದಿದು ಅಂತ ತಗೊಂಡು ಏನು ಮಾಡ್ತೀರಿ ಅಂತ ಹೇಳ್ತಾರೆ. ಕಿಂವಾ ದೇಭ್ಯೋ ಅತಿಶಯಿತ ಸರ್ವಜ್ಞಾತ್ ಮಹಾಮುನಿರ್ವ್ಯಾಸ ಸಾಕ್ಷಾತ್ ನಾರಾಯಣ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣ ಪ್ರಭು ವಿಧಿ ವಚನ. ನಮ್ಮಲ್ಲಿ ಊಟ ಕೂತಿರ್ತಾನೆ, ಮತ್ತು ಅಷ್ಟ ಬರುತ್ತೆ, ಒಂದು ಆರ್ಡರ್ ಬಂದ್ಬಿಡುತ್ತೆ, ರಿಪೋರ್ಟ್ ಇಮಿಡಿಯೇಟ್ಲಿ ನೋಡ್ತಾರೆ, ಹೊತ್ತಾಗ್ಬಿಟ್ಟಿದೆ. ಅದು ರಿಪೋರ್ಟ್ ಮಾಡ್ಕೊಡೋದು ಪರೀಕ್ಷೆ ಆಗುತ್ತೆ. ಊಟ ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲ, ಊಟ ಬಿಟ್ಟು ಹೋಗ್ತೇವೆ ಅಂತ ಕೇಳಿ ದಿವಸ ಊಟ ಮಾಡೋದಿದ್ದೇನೆ, ಮತ್ತೆ ಸಿಗೋದೇ ಇಲ್ಲ. ಆಮೇಲೆ ಇದು ಅಲ್ಪ ಫಲ, ಇದು ಅಲ್ಪ ಫಲ, ಅದೇನದು ಮಹಾಫಲ. ಹೇಗೆ ಜನ್ಮಪೂರ್ತಿ ಊಟ ಮಾಡಬಹುದು, ಇದು ಒಂದು ದಿವಸ ಮಾತ್ರ ಮಾಡಕ್ಕೆ ಬರುತ್ತೆ. ಹೊತ್ತಾನೆ ಸ್ವರ್ಗಾದಿಗಳಲ್ಲಿ ಏನೋ ನಶ್ವರ ಪದಾರ್ಥ, ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಸೊ ಭಾಗವತದ ಮೇನ್ ಇಂಟೆನ್ಷನ್ ಏನು ಅಂದರೆ ಸ್ವರ್ಗಾದಿಗಳು ಹೇಳೋದು ಕೊಟ್ಟಿಲ್ಲ, ಅದು ಶ್ರೇಷ್ಠವಾದದ್ದು ಏನು ಮಾಡಕ್ಕೆ ಕೊಟ್ಟಿದೆ? ಅದು ಮೋಕ್ಷ ಕೊಡಲಿಕ್ಕೆ ಕೊಟ್ಟಿದೆ. ನಮ್ಮಲ್ಲಿ ಕೆಲವು ಪದ್ಧತಿ ಇರುತ್ತೆ, ಭಾಳ ಕಷ್ಟಪಡಿಸಿದರೆ ದೊಡ್ಡ ಫಲ ಕೊಡ್ತಾರೆ ಅಂತ ಅರ್ಥ. ಸ್ವಲ್ಪ ದೊಡ್ಡ ಫಲ ಕೊಡೋದಿಲ್ಲ. ಇವತ್ತು ಬಂದು ಯಾವುದೋ ಒಂದು ಸೆಲೆಕ್ಷನ್ ಆಗುತ್ತೆ, ಕರ್ಕೊಂಡ್ಬಿಡ್ತು. ಇಂಟರ್ವ್ಯೂ ಇಲ್ಲ, ಯಾವುದೂ ಇಲ್ಲ, ಸೇರಿಸ್ಕೊಂಡ್ಬಿಡ್ತಾರೆ. ಎಷ್ಟು ಆಪ್ ಗ್ಯಾಪ್ ಅರೇಂಜ್ ಮಾಡಿ ಸೇರಿಸ್ಕೊಂಡ್ಬಿಡ್ತಾರೆ. ಯಾವ ಪ್ರೊಸೀಜರ್ ಫಾಲೋ ಮಾಡೋದಿಲ್ಲ. ಅದಕ್ಕೆ ಅಂದರೆ ಸ್ವಲ್ಪ ದಿವಸದಷ್ಟು ಯಾವಾಗ ತೆಗೆದು ಹಾಕ್ಬಿಡ್ತಾರೆ. ರಿಟರ್ನ್ ಟೆಸ್ಟು, ಇಂಟರ್ವ್ಯೂ ಎಲ್ಲ ಮಾಡಿ ಒಂದು ತಿಂಗಳು ಕೆಲಸ ಆದರೆ ಹೋಗ್ತಾರೆ. ಅದಕ್ಕೆ ಅಷ್ಟೆಲ್ಲ ಮಾಡಿದಾಗ ಏನಾಗಿರ್ಬೇಕು ಕೆಲಸ? ಅದು ಪರ್ಮನೆಂಟ್ ಆಗಿರೋ ದೊಡ್ಡ ಕೆಲಸ ಆಗಿರ್ಬೇಕು. ಇಲ್ಲ, ಸಣ್ಣದಕ್ಕೆಲ್ಲ ಲಾಸ್ಟ್ ಶ್ರಮ ಪಡೋದಿಲ್ಲ, ದೊಡ್ಡದಕ್ಕೆ ಮಾತ್ರ ಜಾಸ್ತಿ ಶ್ರಮ ಪಡೋದು. ಇವತ್ತು ಮೋಕ್ಷಕ್ಕೆ ಯಾತಕ್ಕೆ ತುಂಬ ವ್ರತ ಉಪವಾಸ ಯಾತಕ್ಕೆ ಹೇಳ್ತಾರೆ ಅಂದರೆ ಪರ್ಮನೆಂಟ್ ಫಲ ಇದೆ. ಅದಕ್ಕೋಸ್ಕರ ಏಕಾದಶಿ ಮಾಡಿ, ವ್ರತ ಮಾಡಿ, ಚಾತುರ್ಮಾಸ್ಯ ಮಾಡಿ, ಮತ್ತೆ ಮಾಡಿ, ಮತ್ತೆ ಮತ್ತೆ ಮಾಡಿ, ಎಂದೂ ಬಿಡಬೇಡಿ ಯಾತಕ್ಕೆ ಹೇಳ್ತಾರೆ ಅಂದರೆ ಭಾರಿ ಫಲ ಕೊಡ್ತಕ್ಕಂಥ ಪ್ರಯೋಜನ ಇದೆ. ಈ ಲೋಕದ ಜನ ಯಾತಕ್ಕಾದರೆ ಹೇಳೋದಿಲ್ಲ ಅಂತ ಕೇಳಿದರೆ ಅವ್ರು ಕೊಡೋ ಫಲ ಅಲ್ಪ, ಕೊಡೋ ಫಲ ಅಲ್ಪಕ್ಕೆಲ್ಲ ಯಾಕೆ ಇದು ಮಾಡ್ತಾರೆ? ಯಾರು ಕೇಳೋದಕ್ಕೆ ಹೋಗೋದು? ಪಾರ್ಟ್ ಟೈಮರ್ಸ್ಗೆ ಬೆಳಿಗ್ಗೆ 10-7 ಯಾರು ಹೇಳೋದಿಲ್ಲ, ಆ ಟೈಮ್ ವರ್ಕಿಂತ ಮುಚ್ಕೊಂಡು ಬಿಡಿ ಅಂತ ಹೇಳ್ಬಿಡ್ತಾರೆ. ಫುಲ್ ಟೈಮರ್ ಏನು ಮಾಡಬೇಕು? ಕೆಲಸ ಇರಲಿ ಬಿಡಲಿ ಕೂತಿರ್ಬೇಕು. ಅವ್ರು ಕೆಲಸ ಇರಲಿ ಬಿಡಲಿ ಯಾತಕ್ಕೆ ಕೂತು, ಫುಲ್ ಟೈಮ್ ಇದೆ ಅವರಿಗೆ. ಇವ್ರಿಗೆ ಹಾಗಲ್ಲ, ಒಂದು ಟೈಮ್ ಗಂಟೆ ಮುಚ್ಕೊಂಡು ಹೋಗಿಬಿಡ್ತಾರೆ ಅಷ್ಟೇ. ತಕ್ಕಂತೆ ಸಂಬಳನೂ ಭಾರಿ ಕಡಿಮೆ ಇರುತ್ತೆ. ಇದು ಯೋಚನೆ ಮಾಡಿ ಜೀವನದಲ್ಲಿ ತುಂಬ ಜನ ಯಾಕ್ರಿ ಕಷ್ಟಪಡ್ತೀರಿ ಅಂತ ಹೇಳ್ತಾರಲ್ಲ, ಅದನ್ನು ಏನು ಮಾಡ್ತಾರೆ ಗೊತ್ತಾ? ಅದಕ್ಕೆ ಹೌದಲ್ಲ, ಸುಮ್ ಸುಮ್ಮನೆ ಕಷ್ಟಪಡ್ತೀವಿ ಅಂತ ಬಿಡ್ಲಕ್ಕೆ ಹೋಗ್ತಾರೆ. ತಪ್ಪೋದು, ನಮ್ಮ ಗುರಿ ಭಾರಿ ದೊಡ್ಡದಿದೆ, ಕಷ್ಟಪಡ್ತಿದ್ದೇವೆ. ನಿಮಗೆ ಗುರಿನೇ ಇಲ್ಲ, ಕಷ್ಟಪಡೋದಿಲ್ಲ ಅಷ್ಟೇ. ತುಂಬ ಗುರಿ ಇರೋದ್ರಿಂದ ಕಷ್ಟಪಡ್ತಿದ್ದೇವೆ. ಯಾರು ವ್ರತ ಉಪವಾಸ ನಿರತರಾಗಿರ್ತಾರೋ, ಸದಾಕಾಲವು ದೇವ್ರ ಬಗ್ಗೆ ಯೋಚನೆ ಮಾಡ್ತಾರೋ, ಅವ್ರ ಉದ್ದೇಶ ಏನಿದೆ ಈಗ ದೊಡ್ಡ ಸಾಧನೆ ಇದೆ, ಅದರಿಂದ ಹಾಗೆ ಮಾಡ್ತಾರೆ. ಭಕ್ತಿಯೋಗ ಲಕ್ಷಣ ಧರ್ಮಸ್ಯ ಹರೇರ್ ಅಪರೋಕ್ಷ ಜ್ಞಾನ ಉತ್ಪಾದ್ಯ ತತ್ಪ್ರಸಾದಾಂತರಂಗ ಸಾಧನತ್ವೇನ ಅಷ್ಟು ತಿಳಿಸಿ ನಾನು ದುಷ್ಟಫಲ ಪ್ರವೃತ್ತಿ ದ್ವಾರ ಅದೃಷ್ಟಫಲ ಪ್ರವೃತ್ತಿ ದರ್ಶನಾತ್ ಕಿಮಂತ ದುಷ್ಟಫಲಮಿತಿ ತತ್ರ ಪ್ರಶ್ನೆ ಬಿಡೋದಿಲ್ಲ, ಕೊನೆ ಕೇಳ್ತಾನೆ ಬಿಡ್ರಿ. ಸ್ವರ್ಗಾದಿಗಳನ್ನು ಬೈತೀರಿ, ಮೋಕ್ಷನ ಹೊಗಳ್ತೀರಿ, ಆದರೂ ಸ್ವರ್ಗರ ಇಷ್ಟಪಡ್ತೇವೆ. ಅದಕ್ಕೆ ಅಂದರೆ ಕಣ್ಣಿಗೆ ಕಾಣುತ್ತದು, ಮೋಕ್ಷ ಕಣ್ಣಿಗೆ ಕಾಣೋದಿಲ್ಲ. ಅರ್ಥ ಆಯ್ತಾ? ಇವತ್ತು ಲೋಕದ ಸುಖ ಕಣ್ಣಿಗೆ ಕಾಣುತ್ತೆ ನಮಗೆ, ಪಾರ್ವತಿಯ ಸುಖ ಕಣ್ಣಿ ಕಾಣೋದಿಲ್ಲ. ಅದಕ್ಕೆ ಲೋಕದ ಬಗ್ಗೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾರೆ. ಯೋಚನೆ ಮಾಡಬೇಡಿ, ಇದು ಕಣ್ಣಿ ಕಾಣುತ್ತೆ ನೋಡಿ ಅಂತ ಹೇಳ್ತಾರೆ. ಏನದು ಭಾಗವತ ಕೇಳ್ತಿದ್ರೆ ದೇವ್ರ ಹೃದಯದಲ್ಲಿ ನಿಂತು ಬಿಡ್ತಾನಲ್ಲ ಬಂದು, ಇದಕ್ಕಿಂತ ಇನ್ನೇನು ಕಣ್ಣಿ ಕಾಣ್ಬೇಕು ನಿಮಗೆ ಅಂತ ಹೇಳ್ತಾರೆ. ಹೌದ್ ತಾನೆ, ಇದು ಬಹಳ ಇಂಪಾರ್ಟೆಂಟ್. ಇದು ನಾವು ಸಂಧ್ಯಾವನಿಗೆ ಧೂಮಧಾನ ಮಾಡೋದಿಲ್ಲ. ಕೇಳಿದ್ರೆ ನೋಡಪ್ಪ ನೀವೆಲ್ಲ ಮೋಟ್ರಿಗೆ ಹೋಗೋರು, ನಮ್ಗೆ ಇಷ್ಟ ಸಾಕು ಅಂತ ಬಿಡ್ತಾರೆ. ನಾವೇನ್ ಮಾಡ್ತೇವೆ, ನಾವು ಇಷ್ಟ ಸಾಕು ಅಂತ ಅನ್ಕೊಂಡ್ರೆ ಸಾಕು ಅಂತ ತಿಳ್ಕೊಂಡ್ಬಿಡ್ತೇವೆ. ತಪ್ಪದು, ಯೋಚನೆ ಮಾಡ್ಬೇಕು. ಅವ್ರು ಮೋಟ್ರಿಗೆ ಬೇಡ ವಿಚಾರ ಬಿಟ್ಬಿಡಯ್ಯ, ಸಂಧ್ಯಾವನ ಮೋಟ್ರಾಗಿ ಇಷ್ಟ ಬೇಡ, ಸಂಧ್ಯಾವನ ಮಾಡಿ ನೋಡಿ ಎಷ್ಟು ಸಮಾಧಾನ ಸಿಗುತ್ತೆ ನಿಮ್ಮ ಮನಸ್ಸಿಗೆ. ಅವಾಗ ಏನಾಗುತ್ತೆ, ಅದು ಕರೆಕ್ಟ್ ಆಗುತ್ತೆ. ತುಂಬ ಅಂದ್ರೆ ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಆಗಿನ ಬೆನಿಫಿಟ್ ಹೇಳೋದಿಲ್ಲ, ಮುಂದಿನ ಬೆನಿಫಿಟ್ ಹೇಳ್ತಾರೆ. ಜನ ಏನಂತಾರೆ, ಎಂದೋ ಸಿಗೋ ಬೆನಿಫಿಟ್ಟು, ಗ್ಯಾರಂಟಿ ಇದೆಯೋ ಅದು ಕೂಡ ಗೊತ್ತಿಲ್ಲ. ಎಂದೋ ಅದು ಹೇಳ್ತಾರಲ್ಲ, ಏ ವರ್ಲ್ಡ್ ಒನ್ ಇನ್ ದಿ ಹ್ಯಾಂಡ್ ಇಸ್ ವರ್ಲ್ಡ್ ಟೂ ಇನ್ ದಿ ಬುಷ್ ಅಂತ ಹೇಳ್ತಾರಲ್ಲ. ಕೈಯಲ್ಲಿ ಒಂದು ಹಕ್ಕಿ ಇದೆ, ಪದೇಲಿ ಎರಡು ಹಕ್ಕಿ ಕೂತಿವೆ, ಅದ್ರ ಬಿಟ್ಟು ಹಾಕ್ಸ್ಬ ಅದು ಇದಿಲ್ಲ ಅದಿಲ್ಲ ಆಗಿಬಿಟ್ರೆ ಕಷ್ಟ ಅಂತ ಏನು ಮಾಡ್ತಾರೆ, ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಲೌಕಿಕರ ಮಾತ್ರ ಇದೆ. ಈಗ ಅಧ್ಯಾತ್ಮದ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ ಅಧ್ಯಾತ್ಮಕ್ಕೋಸ್ಕರ, ಗ್ಯಾರಂಟಿ ಲೌಕಿಕನ ಯಾಕೆ ಬಿಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಇಷ್ಟೇ, ನಮ್ಮ ಅಧ್ಯಾತ್ಮನೂ ಗ್ಯಾರಂಟಿ ಇದೆ. ಎಲ್ಲಿ ಗ್ಯಾರಂಟಿ ಇದೆ ಅಂದರೆ, ಸದ್ಯೋ ಹೃದ್ಯವರುದ್ಧತೆ, ಸ್ಪಷ್ಟ ಪರಮಾತ್ಮ ಏನು ಮಾಡಿಬಿಡ್ತಾನೆ ಭಾಗವತ ಕೇಳ್ತಿರ್ಲಿಕ್ಕೆ, ಮನಸ್ಸಲ್ಲಿ ನಿಂತು ಬಿಡ್ತಾರೆ ಬಂದು. ಅಸ್ಮಿನ್ ಭಾಗವತ ಶಾಸ್ತ್ರೇ ಸಮ್ಯಗ್ ಅಭ್ಯಸ್ಯಮಾನೆ ಕೃತಿಭಿ ಶಿಕ್ಷಿತ ಬುದ್ಧಿಭಿ ಶುಶ್ರೂಷುಭಿ ಮನೋವಾಕ್ಕಾಯ ಕರ್ಮಭಿ ಗುರುವಾದಿ ಪರಮಪುರುಷ ಪರಿಚರಣಾದಿ ಕುಶಲೈ ಸಾಧನ ಸಾಮಗ್ರಿ ಉಪೇತೈ ಅಧಿಕಾರಿಭಿ ಈಶ್ವರ ಲಕ್ಷ್ಮೀಶಾದಿ ಚೇತನಗಣ ಧ್ವರ ಉತ್ತಮ ತತ್ ಪ್ರವರ್ತನಶೀಲೋ ವಾ ಪರಮಾತ್ಮ ಹೃದಿ ಹೃದಯ ಕಮಲೆ ಸದ್ಯ ಶೀಘ್ರಂ ತತ್ಕ್ಷಣಾತ್ ಕಾಲವ್ಯವಧಾನ ಮಂತರೇಣ ಅವರುದ್ಧತೆ ಭಕ್ತಿ ಶೃಂಖಲೆಯ ಬದ್ಧೋ ದೃಶ್ಯತೆ ಇತ್ಯರ್ಥ. ಬಿಡಿಸಿ ಬಿಡಿಸಿ ಅರ್ಥ ಹೇಳಿ. ಇದು ಕೇಳ್ತಿರ್ಲಿಕ್ಕೆ ಪರಮಾತ್ಮ ಏನು ಮಾಡಿಬಿಡ್ತಾನೆ, ಹೃದಯದೊಳಗೆ ನಿಂತು ಬಿಡ್ತಾನೆ. ಅದಕ್ಕೆ ತಮಾಷೆ ಮಾಡ್ತಾರೆ, ದೇವರು ಭಕ್ತರ ಹೃದಯ ಯಾವ ಯಾತಕ್ಕೆ ನಿಂತಿರ್ತಾನೆ ಅಂದರೆ, ಅದು ಕಟ್ಟಿಬಿಟ್ಟಿದ್ದಾರೆ ಇನ್ನೆಲ್ಲ ಹೋಗ್ತಾನೆ ಅಂತ ಹೇಳ್ತಾರೆ. ಭಕ್ತಿ ಶೃಂಖಲೆಯ ಭಕ್ತಿಯಿಂದ ಸರಪಣಿಯಾಗಿ ಬಿದ್ದುಬಿಟ್ಟಿದ್ದಾರೆ, ಆದ್ದರಿಂದ ಎಲ್ಲೂ ಹೋಗೋದೇ ಇಲ್ಲ ದೇವರು, ಅಷ್ಟು ಮಟ್ಟಿಗೆ ಗಟ್ಟಿ ಕೂತ್ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಇದು ಯಾವಾಗ ಸಾಧ್ಯ ಆಗೋದಿದು, ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಅವ ಕಟ್ಟು ಬಿಡಿಸುವ ಮಾತಿನ ಅರ್ಥ ಇದೆ. ಭಕ್ತಿ ಶೃಂಖಲೆಯಿಂದ ಕಟ್ಟಿರೋದ್ರಿಂದ ಕೆಲಸ ಆಗ್ತಾ ಇದೆ. ಅತ್ರ ಸದ್ಯ ತಕ್ಷಣ ಶಬ್ದವು ಅಧಿಕಾರಿ ವಿಶೇಷ ದ್ಯೋತಕತೆಯ ಪ್ರಯುಕ್ತವು. ಇದರಿಂದ ನಾವು ಭಾಳ ಪ್ರಾಕ್ಟಿಕಲ್ ಯುಟಿಲಿಟಿ ಇದೆ ನಮಗೀಗ, ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ದೊಡ್ಡ ಮನಸ್ಸಿ ನೆಮ್ಮದಿ ಸಿಗುತ್ತೆ. ಅದು ಯಾತಕ್ಕೆ ನೆಮ್ಮದಿ ಸಿಗುತ್ತೆ ಗೊತ್ತಾ, ದೇವರು ಕೂಡ್ತಾರೆ ನೆಮ್ಮದಿ ಸಿಗುತ್ತೆ ಅಂತ. ಮನಸ್ಸಿನಲ್ಲಿ ಪಾಠ ಪ್ರವಚನ ಕೇಳಿದ ಸಂತೋಷ ಯಾತಕ್ಕಾಗುತ್ತೆ ಅಂದರೆ, ದೇವರ ಸನ್ನಿಧಾನ ಸ್ವಲ್ಪ ಜಾಸ್ತಿ ಆಗುತ್ತೆ ಹೃದಯದೊಳಗೆ. ತಕ್ಷಣ ಏನಾಗುತ್ತಾಗ ಆಗ ಆನಂದ ಸಿಗುತ್ತೆ. ಸುಮ್ಮನೆ ಆನಂದ ಸಿಗೋ ಶಕ್ತಿ ಯಾರಿಗೆ, ಆನಂದ ಕೊಡೋ ಶಕ್ತಿ ಇರೋದು ಯಾರಿಗೆ, ದೇವರಿಗೆ ಒಂದೇ. ನಿದ್ದೆ ಮಾಡಿದ ಸುಖ ಯಾತಕ್ಕಾಗುತ್ತೆ, ಪ್ರಾಜ್ಞಾಲಿಂಗನ ಮಾಡಿದ್ರಿಂದ ಆಗ. ಸೊ ಸುಖ ಎಲ್ಲೆಲ್ಲಿ ಸಿಗಬೇಕೋ ದೇವ್ರ ಕಾಂಟ್ಯಾಕ್ಟ್ ಬಂದಿರಬೇಕು. ದೇವ್ರ ಭಾಗವತ ಕೇಳಿದ್ರೆ ಏನಾಗುತ್ತಾಗ, ದೇವ್ರ ಕಾಂಟ್ಯಾಕ್ಟ್ ಬರುತ್ತೆ, ಬರ್ತಿರ್ಲಿಕ್ಕೆ ಏನಾಗುತ್ತಾಗ ಸುಖ ಸಿಗುತ್ತೆ, ಅದೇ ಫಲ. ಆದ್ದರಿಂದ ನೀವು ಎಂದೋ ಸಿಗೋ ಫಲ ಅಂತ ತಿಳ್ಕೊಂಡ್ಬಿಡಬೇಡಿ, ಈಗಲೂ ಫಲ ಸಿಕ್ಕೇ ಸಿಗ್ತಿದೆ. ಆದ್ದರಿಂದ ತಪ್ಪದೇ ಭಾಗವತಾದಿಗಳನ್ನು ಕೇಳಲೇಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ನಾಳೆ ದಿವಸ ಮುಂದೆ ನಿಗಮ ಕಲ್ಪತರೋರ್ ಕಲಿತ ಇನ್ನೂ ಸ್ವಲ್ಪ ಹೇಳೋದಿದೆ, ಅದನ್ನು ಹೇಳ್ತಾರೆ. ಎಷ್ಟು ಅರ್ಥ ಬರೀತಾರೆ ನೋಡಿ ಮುಂದೆ. ಅದಕ್ಕೂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ.